ದುರ್ಯೋಧನ ಜನರಲ್ಲಿ ಯೋಚನೆ ಮಾಡ್ತಾನೆ ಇಲ್ಲ. ಈಗ ಅಂಥವರ ಮೇಲೆ ಮೋಸ ಮಾಡೋದಾ? ಅಂಥವ್ರ ಮೇಲೆ ಅವರ ತನ್ನ ರಾಜ್ಯ ಕೊಡಬೇಕಾಗಿಲ್ಲ. ನಿಜವಾಗ್ಲೂ ಏನ್ ಮಾಡಬೇಕಾಗಿ ದುರ್ಯೋಧನ ಗೊತ್ತೇನು, ತನ್ನ ರಾಜ್ಯನೇ ಕೊಡಬೇಕಂಥವ್ರಿಗೆ. ವಿರಾಟ ರಾಜ ಯಾವಾಗ ತನ್ನನ್ನು ಕಾಪಾಡಿಬಿಡ್ತಾರೆ, ವಿರಾಟ್ ಪರ್ವದಲ್ಲಿ ಬರುತ್ತೆ. ಭೀಮಸೇನ ಆ ಸೂದನ ವೇಷದಲ್ಲಿ ಬಂದು ವಿರಾಟ್ ರಾಜನನ್ನು ಕಾಪಾಡಿಬಿಡ್ತಾನೆ ದಕ್ಷಿಣ ಗೋಗ್ರಹಣದೊಳಗೆ. ವಿರಾಟ್ ರಾಜನಿಗೆ ಭಾರಿ ಖುಷಿಯಾಗುತ್ತೆ. ಬರ್ತಾನೆ, ಧರ್ಮರಾಜನ ಹೇಳ್ತಾನೆ. ಧರ್ಮರಾಜ ಗೊತ್ತಿಲ್ಲ ತಾನೆ, ಪಾಪ ಕಂಕ ಎಷ್ಟು ಪುಣ್ಯಾತ್ಮ ನೀನು, ನಾವು ಯುದ್ಧಕ್ಕೆ ಅಂತ ಹೊರಟಾಗ ದಕ್ಷಿಣ ಗೋಗ್ರಹಣಕ್ಕೆ ಹೊರಟಾಗ ಈತನ ಕರ್ಕೊಂಡು ಬರಲಿಕ್ಕೆ ಹೇಳಿದ್ದು ನೀನು, ನಮಗೆ ಗೊತ್ತಾಗಿರಲಿಲ್ಲ, ಕರ್ಕೊಂಡು ಬಾ ಅಂತ ಹೇಳಿದ್ದು ಕರ್ಕೊಂಡು ಬಂದ್ವಿ. ಇವತ್ತು ನಿನ್ನ ಮಾತು ಕೇಳಿ ಆತನ ಕರ್ಕೊಂಡು ಬಂದ್ವಿ, ತನ ಬದುಕಿದೀವಿ. ಇಲ್ಲದೆ ಹೋಗಿದ್ದು ನಮ್ಮ ಗತಿ ಏನಾಗ್ತಿತ್ತು? ಸುಶರ್ಮ ಹಿಡಿದು ಬಿಟ್ಟಿದ್ದ ನನ್ನನ್ನು, ಸಂಪೂರ್ಣವಾಗಿ ಗೋವು ಹೋಗ್ತಾ ಇತ್ತು, ನಾನು ಹೋಗ್ತಾ ಇದ್ದೆ, ಈ ಪುಣ್ಯಾತ್ಮ ಬಿಡಿಸಿಬಿಟ್ಟ ನನ್ನ ಅಂತ ಹೇಳಿದ್ದಾನೆ. ಈ ಭೀಮ ಬಿಡಿಸಿಬಿಟ್ಟ, ನಿನ್ನ ಮಾತು ಕೇಳಿ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೆ ನೋಡು ಕಂಕ, ಇನ್ನು ಮೇಲೆ ರಾಜ ನಾನಲ್ಲ, ನೀನೇ ರಾಜ, ನೀನು ರಾಜ್ಯ ಕೊಡ್ತೇನೆ ಅಂತ ಹೇಳಿಬಿಟ್ಟ. ವಿರಾಟ ಪರ್ವದಲ್ಲಿ ವಿರಾಟ ರಾಜ ಸ್ಪಷ್ಟ ಹೇಳ್ತಾರೆ, ನೀವೇ ರಾಜರು, ನಾನು ರಾಜನಲ್ಲ, ನಾನು ಬದುಕಿದ್ದು ನಿಮ್ಮಿಂದ, ಐಶ್ವರ್ಯ ಉಳಿದು ನಿಮ್ಮಿಂದ, ಗೋ ಉಳಿದಿದ್ದು ನಿಮ್ಮಿಂದ, ನಾನು ರಾಜ ಅಲ್ಲ, ನನ್ನ ಹೆಸರಿಗೆ ರಾಜ, ನೀವೇ ನಿಜವಾದ ರಾಜರು ಅಂತ ಹೇಳಿಬಿಟ್ಟ. ಯಾತಕ್ಕೆ ಗೊತ್ತ ಮಾತು ಹೇಳಿದ್ದು? ದುರ್ಯೋಧನನು ಭೀಮನಿಂದ ಉಳ್ಕೊಂಡ, ವಿರಾಟನು ಭೀಮನಿಂದ ಉಳ್ಕೊಂಡ. ವಿರಾಟ ರಾಜ ಗೌರವದ ಸ್ಮರಣೆ ಮಾಡಿದ, ನನ್ನ ಎಲ್ಲ ಅಳಿವು ಉಳಿಗಳು ಭೀಮನ ಕೈಯಲ್ಲಿ ಇತ್ತು, ನನ್ನ ಕಾಪಾಡಿದ್ದಾನೆ, ರಾಜ್ಯವನ್ನೇ ಕೊಡ್ತೇನೆ, ನಾನು ಪೂರ್ತಿ ಆತ್ಮಾರ್ಪಣೆ ಮಾಡ್ಕೋತೇನೆ ಅಂತ ಹೇಳಿಬಿಡುತ್ತ. ಅದೇ ದುರ್ಯೋಧನ ಇದೇ ಉಪಕಾರವನ್ನು ಕಂಡ್ರೆ, ಎರಡು ಸರ್ತಿ ಕಂಡ್ರೂ ಕೂಡ ಅವನು ಎಚ್ಚರಿಕೆ ಬರೋದೇ ಇಲ್ಲ, ಅವರ ರಾಜ್ಯವನ್ನೇ ಕಿತ್ತುಕೊಡ್ತಾನೆ. ಅವ್ರ ರಾಜ್ಯ ತನ್ನ ರಾಜ್ಯ ಅಲ್ಲ, ಅವ್ರ ರಾಜ್ಯನ ವಾಪಸ್ ಕೊಡಬೇಕು, ಅದು ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ ದೈವಿ ಸಂಪತ್ತು ಅಂದ್ರೆ ವಿರಾಟ ರಾಜನದು, ಆಸುರಿ ಸಂಪತ್ತು ದುರ್ಯೋಧನದು. ಭಗವದ್ಗೀತೆ 16ನೇ ಅಧ್ಯಾಯ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇವೆಲ್ಲ ನಮಗೆ ಬೇಕಾಗುತ್ತ. ದೇವಾಸುರ ಸಂಪತ್ತನ್ನು ವಿಭಾಗ ಮಾಡಿ ಹೇಳ್ತಕ್ಕಂಥ ಅಧ್ಯಾಯವೇ 16ನೇ ಅಧ್ಯಾಯ. ಅದು ಅರ್ಥ ಆಗಬೇಕಾದರೆ ಈ ಭೀಮ ದುರ್ಯೋಧನರ ವಿಚಿತ್ರವಾದಂಥ ವರ್ತನೆಗಳು ಮತ್ತು ಭೀಮನ ಬಗ್ಗೆ ವಿರಾಟ ನಡ್ಕೊಂಡ ರೀತಿ, ದುರ್ಯೋಧನ ನಡ್ಕೊಂಡ ರೀತಿ ಎಲ್ಲ ಗೊತ್ತಾಗುತ್ತೆ. ಮಿತ್ರದ್ರೋಹದ ಬಗ್ಗೆ ಪಾತಕವನ್ನು ಮಾಡಿದ್ದಾನೆ, ದೊಡ್ಡ ಪಾತಕ ಮಾಡ್ತಾ, ಇದೆಲ್ಲ ಗೊತ್ತಾಗ್ತಾ ಇಲ್ಲ ಅವನಿಗೀಗ, ದುರಾಸೆಯಲ್ಲಿ ಮುಚ್ಚೋಗಿದೆ. ಆಯಿತು ಅರ್ಜುನ, ಸರಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನಿನ್ನ ವಿಚಾರ ಏನು ಅಂದರೆ, ಕಥಂ ನಜ್ಞೇಯಮಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು. ಇದು ಅರ್ಜುನ ಹೇಳ್ತಕ್ಕಂಥ ಮುಂದಿನ ಮಾತು. ಇಲ್ಲಿ ಅಸ್ಮಾನ್ ಕಥಂ ನಜ್ಞೇಯಮಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು, ಈ ಮಾತಿನೊಳಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಬಂತು. ಅರ್ಜುನ, ಇಡೀ ಸೈನ್ಯದೊಳಗೆ ನೀವೊಂದು ಗುಂಪು, ಕೌರವರೊಂದು ಗುಂಪು, ನೀನು ಪಟ್ಟಂಥ ಮರುಕವನ್ನ, ಈ ಕರುಣೆಯನ್ನ ಅವ್ರ ಯಾತಕ್ಕೆ ತೋರಿಸ್ತಾ ಇಲ್ಲ ಅಂತ ಕೇಳಿದರೆ, ಅವ್ರ ಲೋಹ ಅವರಿಗೆ ಅಡ್ಡಿಯಾಗಿದೆ ಅಂತ ಹೇಳಿಬಿಟ್ಟ. ಮತ್ತೆ ನಿನ್ನ ಕಡೆ ಯಾರು ಮಾತಾಡ್ತಾ ಇಲ್ವಾ, ಒಬ್ಬನೇ ಮಾತಾಡ್ತಾ ಇದ್ದಿಲ್ಲ ಅಂತ ಕೇಳಿದರೆ, ಅರ್ಜುನ ಮಾತಾಡ್ತಾನೆ, ಕಥಂ ನಜ್ಞೇಯಂ ಅಸ್ಮಾಭಿ, ನಮಗೆ ಗೊತ್ತಾಗಬಾರದು ಅಂತ ಹೇಳಬೇಕಾದ್ರೆ ತಮ್ಮನ್ನೆಲ್ಲ ಸೇರಿಸ್ಕೊಂಡ್ಬಿಡ್ತಾನೆ. ನಮ್ಮ ಕಡೆಯವರ ಪರವೇ ಮಾತಾಡ್ತಾ ಇದ್ದೇನೆ, ನಾನೀಗ ಇಡೀ ಪಾಂಡವರ ಪರವೇ ಮಾತಾಡ್ತಾ ಇದ್ದೇನೆ, ನಾವು ತಿಳಿದವರು, ಅವನು ಮಾಡಿದ ತಪ್ಪನ್ನು ನಾವು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತ. ಅಂದಮೇಲೆ ಅರ್ಜುನ ಒಬ್ಬನೇ ಯೋಚನೆ ಮಾಡಿದ್ದ ಅಲ್ಲ, ಉಳಿದವರು ಯೋಚನೆ ಮಾಡಿದ್ರು ಅಂತ ಆ ತಿಳ್ಕೊಂಡಿದ್ದ ಕೊನೆ ಪಕ್ಷ. ಆದರೆ ಆ ಯೋಚನೆ ಎಷ್ಟನೇ ಮಾಡಿದ್ರು ಎನ್ನುವುದಕ್ಕೆ ಬೇಡ, ಮುಂದೆ ನಮಗೆ ಗೊತ್ತಾಗುತ್ತೆ. ಅಂತೂ ಅರ್ಜುನಿಗೆ ಅನಿಸ್ತಂತೆ, ಇವತ್ತು ನಾನು ಇಷ್ಟೆಲ್ಲ ವಿಚಾರ ಮಾಡ್ತಿರಬೇಕಾದ್ರೆ ಇಂಥದ್ದೇ ವಿಚಾರ ನನ್ನಂಥವರಿಗೆಲ್ಲ ಬಂದಿರಬೇಕು ಅಂತ ತಿಳ್ಕೊಂಡಿರ್ತ. ಆಗ ಭಗವದ್ಗೀತೆಯ ಉದ್ದೇಶ ಅರ್ಜುನಿಗೆ ಒಬ್ಬನಿಗೆ ಹೇಳಿದ್ದಲ್ಲ, ಇಂಥ ಎಲ್ಲರಿಗೂ ಹೇಳಿದ್ದು ಅಂತ ನಮಗೆ ಅರ್ಥ ಆಗುತ್ತೆ. ಅರ್ಜುನ ನಿಮಿತ್ತ ಮಾತ್ರ, ಇಂಥ ಪ್ರಶ್ನೆ ಯಾರ್ಯಾರಿಗೆ ಬಂದಿರುತ್ತೋ ಅವರಿಗೆಲ್ಲ ಉತ್ತರ ಸಿಗಬೇಕೀಗ. ಕಥಂ ಜ್ಞೇಯಂ ಅಸ್ಮಾಭಿ, ಅಸ್ಮಾಭಿ ಅನ್ನೋ ಪದ ಅರ್ಜುನನ ಪರಿಜ್ಞಾನ, ಈ ಸಂಶಯಗಳೆಲ್ಲ ಕೂಡ ನಾನು ಒಬ್ಬನಿಗೆ ಇವತ್ತು ಬಂದಿದ್ದಲ್ಲ, ಇಂಥ ಪ್ರಸಂಗದಲ್ಲಿ ತುಂಬಾ ಜನಕ್ಕೆ ಬರುತ್ತೆ ಎಂಬುದನ್ನು ಸೂಚನೆ ಮಾಡತಕ್ಕಂಥ ಪದ. ಪಾಪಾದಸ್ಮಾನ್ ನಿವರ್ತಿತು, ಇಂಥ ಪಾಪದಿಂದ ನಾನು ಬಿಡುಗಡೆ ಹೊಂದಲಿಕ್ಕೆ ಬೇರೆ ದಾರಿ ಇಲ್ಲ ಅಂತ ನಾವು ಗೊತ್ತಿದೆ ನಮಗೆ. ಅಂದರೆ ವಿಚಾರ ಮಾಡಲೇಬೇಕಲ್ಲ ನಾವೀಗ, ನಮಗೇನು ಗೊತ್ತಿದೆ ಈಗ? ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿಹಿ ಜನಾರ್ದನ. ಕುಲಕ್ಷಯದಿಂದ ಆಗ್ತಕ್ಕಂಥ ದೋಷ ಇದೆಯಲ್ಲ, ಅದನ್ನು ನೋಡ್ತಕ್ಕಂಥ ಜನ ನಾವು, ನಮಗೆ ಗೊತ್ತಾಗಲೇಬೇಕಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಮನುಷ್ಯ ಕುಡಿದಿರ್ತಾನೆ, ಇನ್ನೊಬ್ಬನು ಎಚ್ಚರಿಕೆಯಿಂದ ಇರ್ತಾನೆ. ಕುಡಿದ ಮನುಷ್ಯ ಚಾಂಡಿ ಪಕ್ಕದಲ್ಲಿ ಬಿದ್ದುಬಿಟ್ಟಿರ್ತಾನೆ, ಪಾಪ ಕುಡಿದವ್ರು ನೋಡ್ತಾರೆ, ಎತ್ಕೊಂಡು ಹೋಗೋ ಯೋಚನೆ ಮಾಡ್ತಾರೆ. ಪಾಪ ಅವನು ಯಾವ್ದು ಗೊತ್ತಿಲ್ಲ, ಕುಡಿದು ಬಿದ್ದುಬಿಟ್ಟಿದ್ದಾನೆ, ಚರಂಡಿ ಅಂತ ಗೊತ್ತಿರಲ್ಲ, ಅವನು ಸೋಫಾ ಅಂತ ಮರಿಗೆ ಬಿಟ್ಟಿರ್ತಾನೆ. ಪಾಪ ಇವರಿಗೆ ಪಾಪಿಷ್ಟ ಮೂರ್ಖ, ಆದಷ್ಟು ಬೇಗ ಮನೆ ಸೇರಿಸಿಬಿಟ್ರೆ ಮರ್ಯಾದೆ ಮನೆ ಮರ್ಯಾದೆ ಉಳಿಯುತ್ತೆ ಕೊನೆ ಪಕ್ಷ ಅಂತ ಎತ್ಕೊಂಡು ಹೋಗ್ತಾನೆ. ಕುಡಿದ ಅವನಿಗೆ ಎಚ್ಚರಿಕೆ ಇಲ್ಲ, ಕುಡಿದೇ ಇದ್ದವರಿಗೆ ಎಚ್ಚರಿಕೆ ಇದೆ. ಲೋಭದ ದುಷ್ಪರಿಣಾಮ ಅವರ ಮೇಲಿದೆ, ಇವ್ರ ಮೇಲೆ ಇಲ್ಲ. ಏನು ದುಷ್ಪರಿಣಾಮ? ಅಲ್ಲಿ ಕುಡಿದು ಬಿದ್ದವನು ವಂಶದ ಮರ್ಯಾದೆ ಕಡಿತಾನಲ್ಲ, ಇವತ್ತು ದುರ್ಯೋಧನ ವಂಶದ ಮರ್ಯಾದೆ ಕಡಿತಾ ಇದ್ದಾನೀಗ. ಇವತ್ತರ ಯುದ್ಧ ಮಾಡಿಬಿಟ್ರೆ ನಾವೇನ್ ಮಾಡ್ತೇವೆ ಗೊತ್ತಾ, ವಂಶವನ್ನೇ ನಾಶ ಮಾಡ್ತಾ ಇದ್ದೇವೆ. ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ವಿಹಿ ಜನಾರ್ದನ, ಕುಲಕ್ಷಯದಿಂದ ಆಗ್ತಕ್ಕಂಥ ದೋಷವನ್ನ ಬರೀ ಪಶ್ಯದ್ವಿ ಅಲ್ಲ ಪ್ರಪಶ್ಯದ್ವಿಹಿ ಚೆನ್ನಾಗಿ ಕಾಣ್ತಕ್ಕಂಥ ನಾವು ಇದನ್ನೆಲ್ಲ ತಿಳ್ಕೊಳ್ಳೇಬೇಕಾಗಿದೆ ಕೃಷ್ಣ, ನಮಗೆ ಜವಾಬ್ದಾರಿ ಇದೆ ಅಂತ ಹೇಳಿದ್ದಾರೆ. ಇದು ನಮ್ಮೆಲ್ಲರ ಇನ್ನೊಂದು ಪ್ರಶ್ನೆಗೆ ಉತ್ತರ. ನಾವೇನು ತಿಳ್ಕೊಂಡಿರ್ತೇವೆ, ಎಷ್ಟೋ ಜನ ತಪ್ಪು ಮಾಡ್ತಾನೇ ಇರ್ತಾರೆ, ನಾವು ಸರಿಯಾಗಿ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಈಗ ಇವತ್ತು ಗ್ರಹಣನೇ ಬಂತು ನೋಡಿದ್ರ, ನೂರಕ್ಕೆ 99% ಜನ ಮನೆಗಿರ್ತಾರೆ, ನಮಗೇನು ಆಚಾರ ಎದ್ದು ಕೂಡಲಿಕ್ಕೆ ತಂದ್ಕೋತೇವಿಲ್ಲ ನಾವೀಗ. ಅಲ್ಲ, ಅಷ್ಟು ಜನ ಮಲಗಿರೋ ನಮ್ದೇನು ಗಂಟೋಯ್ತು, ನಾವು ಮಲಗಿಬಿಟ್ರಾಯ್ತಲ್ಲ. ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾ ಇದ್ದಾನೆ, ಅವ್ರಿಗೆ ಗೊತ್ತಿಲ್ಲ ಲೋಭೋಪಾತ ಚೇತ ಸಹ, ನಿದ್ರೆ ಬಿಡ್ಲಿಕ್ಕೆ ಅವ್ರು ತಯಾರಿಲ್ಲ, ಊಟ ಬಿಡ್ಲಿಕ್ಕೆ ಅವ್ರು ತಯಾರಿಲ್ಲ. ನಿದ್ರೆಯ ಆಸೆ ಊಟದ ಆಸೆ ಅವ್ರು ಮರಿಸಿ ಬಿಡುತ್ತೆ, ಊಟ ಮಾಡಿಸಿ ಮರಿಸಿ ಬಿಡುತ್ತೆ. ಅನೇಕರಿಗೆ ಗೊತ್ತಿಲ್ಲ ಗ್ರಹಣ ಕಾಲಕ್ಕೆ ನಿದ್ರೆಯನ್ನು ಮಾಡಿಬಿಟ್ರೆ ಅವರಿಗೆ ಅಪಮೃತ್ಯು ಖಚಿತ ಅಂತ ಹೇಳುತ್ತೆ ಶಾಸ್ತ್ರ. ಗ್ರಹಣ ಕಾಲಕ್ಕೆ ಯಾರು ಭೋಜನಾದಿಗಳನ್ನು ಸ್ವೀಕಾರ ಮಾಡಿಬಿಡ್ತಾರೋ ಅವರಿಗೆ ಭಯಂಕರ ವ್ಯಾಧಿಗಳು ಬರುತ್ತೆ ಅಂತ ಹೇಳುತ್ತೆ. ಇದೆಲ್ಲ ಅನೇಕರು ಗಮನಿಸಿಲ್ಲ. ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತೂ ಭಾರಿ ಮುಖ್ಯ, ಸೂರ್ಯ ಚಂದ್ರರಿಬ್ಬರು ಭಾರಿ ಮುಖ್ಯ. ಅನೇಕರಿಗೆ ಅರ್ಥ ಮಾಡಿಕೊಳ್ಳುವ ಸುಲಭವಾದೊಂದು ಮಾತಾಡ್ತೇನೆ ಹೊತ್ತಾಗಿದೆ. ಚಂದ್ರನಿಗೂ ಅನ್ನಕ್ಕೂ ಸಂಬಂಧ ಇದೆ. ಅನ್ನ ಅಂದ್ರೆ ಆಹಾರ, ಚಂದ್ರನಿಗೂ ಅನ್ನಕ್ಕೂ ಸಂಬಂಧ ಇದೆ. ಅದಕ್ಕೆ ಅನ್ನಾಭಿಮಾನಿ ದೇವತೆಯೇ ಚಂದ್ರ, ಅನ್ನಾಭಿಮಾನಿ ಚಂದ್ರಸ್ತು ಅಂತಲೇ ಶಾಸ್ತ್ರವಾಕ್ಯ ಇರೋದು. ಅನ್ನಕ್ಕೆ ಅಭಿಮಾನಿ ಚಂದ್ರ, ಚಂದ್ರನ ಕಿರಣಗಳು ಸರಿಯಾಗಿತ್ತು ಅಂದರೆ ನಮ್ಮ ತಿಂದ ಅನ್ನ ಜೀರ್ಣ ಆಗುತ್ತೆ, ಆ ಕಿರಣಗಳು ಸರಿಯಿಲ್ಲ ಅಂದರೆ ಅನ್ನ ಜೀರ್ಣ ಆಗೋದಿಲ್ಲ. ಅಂದರೆ ಚಂದ್ರಗ್ರಹಣ ಇತ್ಯಾದಿ ಬಂದ ಕಾಲಕ್ಕೆ ಆಹಾರ ತಗೊಂಡು ಬಿಟ್ರೆ ಆಹಾರ ಆಹಾರ ಅಲ್ಲ, ವಿಷವಾಯು ಪರಿಣಾಮವಾಗುತ್ತೆ ಅಂತ ಹೇಳುತ್ತಾರೆ. ವಿಷವಾಯು ಪರಿಣಾಮವಾಗೋದ್ರಿಂದ ಸರಿಯಲ್ಲ. ಇದು ಸುಲಭವಾದ ಗುರುತು, ಇದು ಗ್ರಹಣ ಕಾಲಕ್ಕೆ ಯಾಕೆ ಆಹಾರ ತಗೊಳ್ಬಾರ್ದು, ಇದೇ ಕಾರಣ. ಬುದ್ಧಿವಂತರು ಹೋಗಲಿ ಬಿಡಿ, ಚಂದ್ರಗ್ರಹಣಕ್ಕೆ ಹಾಳಾಗಿ ಹೋಗಲಿ, ಸೂರ್ಯಗ್ರಹಣ ತಗೋಬಹುದಾಗಿದ್ರೆ ಸಂಬಂಧ ಇಲ್ವಲ್ಲ. ನಿಮಗೆ ಗೊತ್ತೇ ಇಲ್ಲ ಚಂದ್ರನಿಗೆ ಅನ್ನಕ್ಕೆ ಸಂಬಂಧ ಇದೆ ಗೊತ್ತಾಯ್ತಲ್ಲ, ಸೂರ್ಯನ ಚಂದ್ರನಿಗೆ ಸಂಬಂಧ ಇದೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಸೂರ್ಯನ ಚಂದ್ರನ ಸಂಬಂಧ ಇದೆ ಗೊತ್ತಾ? ಚಂದ್ರನ ಸ್ವಂತ ಬೆಳಕಲ್ಲ, ಸೂರ್ಯನ ಕಿರಣ ಚಂದ್ರನ ಮೇಲೆ ಬಿದ್ದು ಕಡೆ ಬರೋದಷ್ಟೇನೆ. ಸೊ ಸೂರ್ಯನ ಗ್ರಹಣವಾದರೂ ಅನ್ನಕ್ಕೆ ಸಂಬಂಧ ಇದೆ, ಚಂದ್ರನಕ್ಕಾರ ಅನ್ನ ಸಂಬಂಧ ಇದೆ. ಅದು ಗ್ರಹಣ ಬಂತು ಅಂದ್ರೆ ಅನ್ನ ತ್ಯಾಗ ಮಾಡಿ ಅಂತ ಹೇಳಿಬಿಡ್ತಾರೆ. ನಾವು ಪ್ರಾಣ ತ್ಯಾಗ ಬೇಕಾದ್ರೆ ಮಾಡ್ತೇವೆ, ಅನ್ನ ತ್ಯಾಗ ಮಾಡಿದ್ರೆ ನಮ್ಮ ಹಠ. ಪ್ರಾಣ ತ್ಯಾಗ ಬೇಕಾದ್ರೆ ಮಾಡಕ್ಕೆ ತಯಾರು, ಅನ್ನಗಿನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮೂರ್ಖರಾಗ್ತಾನೆ ಮನುಷ್ಯ. ಅದು ಗ್ರಹಣಕ್ಕೂ ಅನ್ನಕ್ಕೂ ತುಂಬಾ ಸಂಬಂಧ ಇದೆ. ಅನೇಕರು ಗಮನಿಸಬೇಕು, ತುಂಬಾ ಜನ ಗೊತ್ತಿಲ್ಲ. ಗ್ರಹಣ ಕಾಲಕ್ಕೆ ಪ್ರಾಣಿಗಳು ತಿಂಬೋದಿಲ್ಲ, ನೋಡಿಬೇಕು. ಗ್ರಹಣ ಕಾಲಕ್ಕೆ ಪ್ರಾಣಿಗಳು ತಿಂಬೋದಿಲ್ಲ. ಮನುಷ್ಯ ತಿಂತಾನೆ ಅಂದ್ರೆ ಪ್ರಾಣಿಗಳಿಗಿಂತ ಕಡಿಮೆ ಆಯ್ತಾ ಅಂತ ಆಯ್ತಾನೆ ವಿಚಾರದಲ್ಲಿ, ಪ್ರಾಣಿಗಳಿಗಿಂತ ಕಡಿಮೆ ಆಗಿಬಿಟ್ಟಿದ್ದಾನೆ. ಇದು ಪ್ರಯೋಗ ಮಾಡಿದ್ದಾರೆ ಇದನ್ನು. ಗ್ರಹಣ ಕಾಲಕ್ಕೆ ಮನುಷ್ಯರಿಗೂ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ತಿಂದುಬಿಟ್ಟಿದ್ದಾರೆ ಅವರು. ಪ್ರಾಣಿಗಳಿಗೆ ಕೊಟ್ಟರೆ ಆಹಾರ ಮುಟ್ಟಿಲ್ಲ ಅವು ಪ್ರಾಣಿಗಳು ಯಾವ ಕೂಡ. ಭಾರಿ ಆಶ್ಚರ್ಯ ಅಂದ್ರೆ ಮನುಷ್ಯ ತಿಳುವಳಿಕೆ ಇದ್ದು ಮಾಡಬೇಕಾದ ವ್ಯಕ್ತಿ ಮಾಡ್ತಾ ಇಲ್ಲ, ತಿಳುವಳಿಕೆ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾತಕ್ಕೆ ಗೊತ್ತೇನೋ, ನ್ಯಾಚುರಲ್ ರಿಯಾಕ್ಷನ್ ಅದು. ಒಂದು ಅನ್ನಕ್ಕೂ ಇರತಕ್ಕಂಥ ಸಂಬಂಧವನ್ನ ಗುರುತಿಸ್ತಕ್ಕಂಥ ಜಾಗ ಇದೆ. ಆಹಾರ ತಗೊಂಡ್ರೆ ಪತನವಾಗುತ್ತೆ. ನಾವು ಕೊನೆ ಪಕ್ಷ ಬುದ್ಧಿವಂತರು, ಸರಿ ಆ 3 ತಾಸು ಆಗೋ ಬಿಟ್ಟುಬಿಟ್ರೆ ಸಾಕಲ್ಲ ಅಂತ ಕೇಳಿದರೆ, ಇಲ್ಲ ಇಲ್ಲ, ಅದ್ರ ಹಿಂದಿನ ಭಾಗ ಬಿಡಬೇಕು ಅಂತ ಹೇಳಿದ್ದಾರೆ. ಹಿಂದಿನ ಭಾಗ ಬಿಡಬೇಕು. ನಮ್ಮ ಜನ ಯುದ್ಧ ಬುದ್ಧ ಮಾಡಿ ಇಟ್ಕೊಂಡು ಆಮೇಲೆ ತಿನ್ಬೋದಾ? ಎಲ್ಲ ಎಫೆಕ್ಟ್ ಕೆಟ್ಟೋಗ್ಬಿಟ್ಟಿರುತ್ತೆ, ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ನೀರು ಕೂಡ ಬರೋದಿಲ್ಲ ಅಂತ, ಗ್ರಹಣ ಹಿಡಿದ ಮೇಲೆ ನೀರನ್ನು ಬದಲಾಯಿಸಬೇಕು ನಾವು. ಆದ್ರೆ ಬಾವಿ ತೊಳಿಲಕ್ಕೆ ಹೋಗಬಾರ್ದು ಅಷ್ಟೆ, ಬಾವಿಗೆ ನೀರು ಬದಲಾಯಿಸಬಾರ್ದು, ತೊಟ್ಟಿ ನೀರು ಹಿಡಿದ ನೀರು ಬದಲಾಯಿಸಬೇಕಷ್ಟೇ. ಮುಂಚೆ ಅನಿವಾರ್ಯವಾದ ಕಾಲ, ನಮ್ಮ ಜನಕ್ಕೆ ಬೆಂಗಳೂರಿಗೆ ಬಂದಿದ್ದು ಅನಿವಾರ್ಯ ಅಂತ ಶುರು ಮಾಡಿಬಿಡ್ತೇವೆ. ನೀರಲ್ಲಿ ಬರುತ್ತೆ ಅಷ್ಟೇ ಅಂತ ಕೇಳಿದರೆ ಅಂತ ಹೊತ್ತು ದರ್ಭೆಯನ್ನು ಹಾಕಿಡಿ. ದರ್ಭೆಗೆ ಪವಿತ್ರ ಅಂತ ಹೆಸರು, ಅಮೃತ ಸ್ಪರ್ಶವಾದದ್ದಾದ್ದರಿಂದ ದರ್ಭೆ ಹಾಕಿ. ಅನ್ನಕ್ಕೆ ದರ್ಭೆ ಹಾಕಿಡಬಾರ್ದು, ಮತ್ತೆ ಈ ಹುಡುಗಿಡಿ ದರ್ಭೆಗಿಡಿದ್ದು ಹಾಕಬಾರದು. ಯಾವ ಪದಾರ್ಥಗಳನ್ನು ನಾವು ಅನಿವಾರ್ಯವಾಗಿ ಇಟ್ಕೊಳ್ಳೇಬೇಕಾಗಿದೆ, ಹಾಲಿಗೆ ಮೊಸರಿಗೆ ಉಪ್ರಿಕಾಯಿಗೆ ಉಪ್ರಿಕಾಯಿದ್ರೆ ಪರವಾಗಿಲ್ಲ, ಶಾಸ್ತ್ರ ಅಲೋ ಮಾಡಿದೆ ಅದನ್ನು, ಪರವಾಗಿಲ್ಲ ಮಾಡಿಕೊಳ್ಳಿ, ದರ್ಬೆ ಹಾಕೊಳ್ಳಿ ಅಂತ ಹೇಳಿದ್ರು. ಪ್ರತಿ ಸೂಪ್ರಿಗೆ ಹಾಕಲಿಕ್ಕೆ ಬರೋದಿಲ್ವಲ್ಲ, ಆದ್ದರಿಂದ ಅದಕ್ಕೆ ಅಲೋ ಮಾಡ್ತಾರೆ. ಇದಕ್ಕೆ ಹಾಕಿ, ನೀರು ಅನಿವಾರ್ಯವಾದ್ರೆ ಹಾಕಿ, ಇಲ್ಲದೆ ಹೋದ್ರೆ ಹೊಸ ನೀರು ತಗೊಳ್ಳೋದೇ ಉತ್ತಮ ಪಕ್ಷ. ನೀರು ಬರೋದೇ ಇಲ್ಲ ಅಂತ ಗ್ಯಾರಂಟಿ ಆಗಿದ್ರೆ ಅನಿವಾರ್ಯ ಪಕ್ಷ ಅಂತ, ಅದು ಸೆಕೆಂಡರಿನೇ, ಮತ್ತೆ ಅದಕ್ಕೆ ಅವಕಾಶ ಉಳ್. ಆ ರೀತಿ ಮಾಡಿ ಬೇಯಿಸಿದ ಪದಾರ್ಥ ಅದು ಇಟ್ಕೊಳ್ಳಬಾರದು. ಆ ಕಾಲಕ್ಕೆ ಎದ್ದಿರಲೇಬೇಕು, ಜಾಗೃತರಾಗಿರಬೇಕು. ಈ ಮತ್ತೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳ್ತಾರೆ, ಮತ್ತೆ ಗ್ರಹಣ ಹಿಡುತ್ತಿರಲಿಕ್ಕೆ ಸ್ನಾನ ಮಾಡಬೇಕು. ಮೊನ್ನೆ ಹಿಡಿದ್ದೆ ನಾ ಮಾತನ್ನ, ಯಾರು ಹಿಡು ಸ್ನಾನವನ್ನು ಮಾಡೋದಿಲ್ಲೋ ಅಪವೃತ್ತಿ ಗುರಿಯಾಗ್ತಾರೆ. ಬಿಡುತ್ತಿರಕ್ಕೆ ಮತ್ತೆ ಸ್ನಾನ ಮಾಡಬೇಕು. ಅಲ್ಲಿ ಹೇಳ್ತಾರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂದರೆ ಸೂತಕ ಇದ್ದಾಗೆ ಅಂತ ಅರ್ಥ. ಸೂತಕ ಇದ್ದಾಗೆ ಹಾಗೂ ಹಾಗೆ ಆ ಸೂತಕ ಪರಿಹಾರ ಆಗಬೇಕಾದ ತಕ್ಷಣ ಸ್ನಾನ ಮಾಡ್ತಾನಲ್ಲ, ಹಾಗೆ ಮಾಡೋದು. ಅದಕ್ಕೆ ಮಾಡೋದಿಲ್ಲ, ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ಸೂತಕವನ್ನು ಸ್ನಾನ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ನಿಮಗೆ ಕೇಸೇ ಬೇರೆ, ಆದ್ದರಿಂದ ಇದಕ್ಕೆಲ್ಲ ತರಲಿಕ್ಕಾಗೋದಿಲ್ಲ. ಅದರೆಲ್ಲ ಕೂಡ ಸೂಗತದಲ್ಲಿ ಹೇಗೆ ಸ್ನಾನ ವಿಹಿತವೋ ಗ್ರಹಣ ಕಾಲಕ್ಕೆ ಸ್ನಾನ ಆಗ ವಿಹಿತ, ಅದನ್ನು ಮಾಡಬೇಕು. ಆಗ ಅನೇಕ ಅನಿಷ್ಟಗಳು ಪರಿಹಾರವಾಗುತ್ತೆ. ನಮ್ಮ ಜನಕ್ಕೆ ಇಷ್ಟೆಲ್ಲ ಬಿಟ್ಟಿದ್ದಾರೆ ನೋಡಿ, ಇದು ಬಿಟ್ಟಿಲ್ಲ, ಮತ್ತೆ ಯಾವ ರಾಶಿ ಗ್ರಹಣ, ಯಾವ ನಕ್ಷತ್ರ ಗ್ರಹಣ ಅದೆಲ್ಲ ಕೇಳ್ತಾನೆ ಇರ್ತಾರೆ ಪಾಪ. ಅದಕ್ಕೆ ಹೋಗಿಸ್ತಾ ಇರ್ತಾರೆ, ಪೂಜೆ ಕೊಡ್ತಾನೆ ಇರ್ತಾರೆ, 15 ರೂಪಾಯಿ 20 ರೂಪಾಯಿ ಬರೆಸಿ ಬಂದೇ ಬಿಡ್ತಾರೆ. ಅಲ್ಲಿ ಬರೆಸಿ ಬಂದು ನಿದ್ದೆ ಮಾಡ್ತಾ ಕೂತಿರ್ತಾರೆ ಮನೆಯೊಳಗೆ ಬಂದು. ಅವ್ರೇನ್ ಮಾಡ್ತಾರೆ ಗೊತ್ತಾ, ಬರೆಸಿ ಇವರೇ ನಿದ್ದೆ ಮಾಡಿ ನಮಗೇನು ಗಟ್ಟ ಅವ್ರು ನಿದ್ದೆ ಮಾಡಿಬಿಡ್ತಾರೆ. ಈ ಮತ್ತೆ ಹಾಗಾಗಬಾರ್ದು. ಅದಕ್ಕೆ ಹೇಳ್ತಾರೆ, ದಿವಾಲ ಗ್ರಹಣದ ಆಪತ್ತಿನಿಂದ ಪಾರಾಗಬೇಕಾದ್ರೆ ಅವರಿವ್ರು ನಂಬಲಕ್ಕೆ ಹೋಗಬೇಡಿ, ನೀವು ಸ್ವತಃ ಜಪ ಮಾಡಿ ಅಂತ ಹೇಳ್ತಾರೆ. ಸ್ನಾನ ಮಾಡಿ, ಜಪ ಮಾಡಿ, ನದಿಯಾದ ಸ್ಮರಣೆ ಮಾಡಿ, ಭಾಗವತಾದಿಗಳನ್ನು ಕೇಳಿ, ಅದರಿಂದ ಆಗ್ತಕ್ಕಂಥ ಶಾಂತಿ ಯಾವುದಕ್ಕೂ ಆಗೋದಿಲ್ಲ. ಅದನ್ನು ಮಾಡಬೇಕಾದ್ರೆ ಶಾಂತಿ ಮಾಡಿಸಿ, ತುಂಬ ಒಳ್ಳೆಯದು. ಆಗಿನ ಕಾಲಕ್ಕೆ ಹೋಮ ಮಾಡೋ ಗ್ರಹಣ ಕಾಲಕ್ಕೆ ಹೋಮ ನಿಷಿದ್ಧ ಅಲ್ಲ, ಜಪ ನಿಷಿದ್ಧ ಅಲ್ಲ, ಅದನ್ನು ಮಾಡಬಹುದು. ಆದರೆ ಅನ್ನ ಮುಸರೆ ಅನ್ನದ ಮಾತ್ರ ಯಾವುದೋ ಮಾಡೋಕ್ಕೆ ಬರೋದಿಲ್ಲ, ಆ ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಬರುತ್ತೆ, ಅದನ್ನು ಮಾಡಬಹುದು. ಅನೇಕ ಜನ ಗೊತ್ತಿಲ್ಲ, ಗ್ರಹಣದ ಭಯ ಇದೆ, ಪರಿಹಾರ ತಮ್ಮ ಕೈಯಲ್ಲೇ ಇದೆ, ಉಪಯೋಗಿಸಿ ಬಿಡ್ತಾ ಇಲ್ಲ. ಅದರ ಆ ಕಾಲಕ್ಕೆ ಎದ್ದಿದ್ದು ಮನೆಯೊಳಗೆ ನೀರು ಬರೋದಿಲ್ಲ, ಹೌದಲ್ಲೋ, ಕೃಷ್ಣ ಕೃಷ್ಣ ಅಂತ ಕೂತಿರಿ, ನೀನು ಬೇಡ ಕೊನೆ ಪಕ್ಷ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಇನ್ನು 3 ಬಾರಿ ಅಲ್ಲ, 3 ತಾಸಿಗೆ 1000 ಬಾರಿ ಹೇಳಬಹುದು. ಎಷ್ಟು ಪುಣ್ಯ ಬರುತ್ತೆ ಗೊತ್ತೇನು? ಇಂಥ ಪುಣ್ಯವನ್ನ ಲೂಟಿ ಹೊಡಿತಕ್ಕಂಥ ಸಮಯ ಅಂದರೆ ಗ್ರಹಣ ಕಾಲಗಳು. ರಾಘವೇಂದ್ರ ಸ್ತೋತ್ರ ಕೇಳಿದರೆ ಗೊತ್ತಿರಬೇಕು, ಸೋಮ ಸೂರ್ಯೋಪರಾಗೇಚ ಪುಷ್ಯಾರ್ಕಾಜಿ ಸಮಾಗಮೆ. ಆ ಕಾಲದಲ್ಲಿ ಮಾಡತಕ್ಕಂಥ ಜಪಗಳಿಗೆ ಪಿಶಾಚ ಬಾಧೆ ಮೊದಲಾದ ಬಾಧೆಗಳು ಪರಿಹಾರ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ರೋಗ ರುಜಿನ ವಾಸಿಯಾಗಲಿಕ್ಕೆ ಒಳ್ಳೆ ಕಾಲ ಇದು, ಒಂದು ಮನೋರೋಗ ವಾಸಿಯಾಗಲಿಕ್ಕಂತೂ ರಾಜ ಮಾರ್ಗದಂಥ ಸಮಯ ಇದೆ. ಇದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು. ಮತ್ತೆ ಮಂತ್ರಸಿದ್ಧಿ ಬರಲಿಕ್ಕೆ, ವಾಕ್ಶುದ್ಧಿ ಬರಲಿಕ್ಕೆ, ವಾಕ್ಸಿದ್ಧಿ ಬರಲಿಕ್ಕೆ, ದೇಹಶುದ್ಧಿ ಆಗಲಿಕ್ಕೆ, ಪ್ರತಿಯೊಂದಕ್ಕೂ ಕೂಡ ಗ್ರಹಣ ಕಾಲ ಅಂತ ಹೇಳಿದ್ರೆ ದೊಡ್ಡ ಪರ್ವಕಾಲ. ಅದರ ಪ್ರತಿಯೊಬ್ಬರು ಉಪಯೋಗ ಮಾಡಿಕೊಂಡು, ಯಾವಾಗಲೂ ಬರೋದಿಲ್ಲ, ಇದು ಒಂದು ಯಾವಾಗಲೂ ಬರ್ತಾ ಇರುತ್ತೆ ಅಷ್ಟೇನೆ, ಯಾವಾಗಲೂ ಬರ್ತಾ ಇದೆ. ಅದನ್ನು ಮಾಡಲಿಕ್ಕೆ ನಾವು ಹಿಂಜರಿದು ಬಿಟ್ರೆ ಇನ್ನು ಮತ್ತೆ ಮತ್ತೆ ಉಪಯೋಗ ಮಾಡ್ಕೋತೇವೆ ನಾವೀಗ. ಪ್ರತಿಯೊಬ್ಬರು ಕೂಡ ಗ್ರಹಣ ಕಾಲವನ್ನ ನಮ್ಮ ಜನ್ಮ ಜನ್ಮಗಳ ಪುಣ್ಯ ಅಂತ ತಿಳ್ಕೊಳ್ಬೇಕು. ಒಂದ್ ದಿವಸ ಉಪವಾಸ ಇರಬೇಕಾಗುತ್ತೆ, ಪುಣ್ಯ ಪೂರ್ತಿ ಉಪವಾಸದ ದಿವಸ ಏನಲ್ಲ ಇದು. ಬೆಳಿಗ್ಗೆ ಎಷ್ಟೋ ಹೊತ್ತಿನ ಊಟದ ಅವಕಾಶ ಕೊಟ್ಬಿಟ್ಟಿದ್ದಾರೆ, ಆಮೇಲೆ ಮಾಡಬೇಕು. ಪ್ರತಿ ಗ್ರಹಣಕ್ಕೆ ಹೀಗಿರೋದಿಲ್ಲ, ಮೊನ್ನೆ ಸೂರ್ಯಗ್ರಹಣ ಹೋಗ್ತಾ ಬಂದ ಪೂರ್ತಿ ಏಕಾದಶಿ ಆದಾಗ ಆಗಿತ್ತು, ಅದು ಒಂದು ಮರುದಿವಸ ಬೆಳಿಗ್ಗೆನೇ ಇತ್ತು, ಒಂದ್ ದಿವಸ ಪೂರ್ತಿ ಇರಲಿಲ್ಲ. ಆದ್ರೆ ನಮಗೆ ಅದನ್ನ ಯೋಚನೆ ಇಲ್ಲ, ಅದು ಮಾಡಿದ್ರೆ ಅದು ಪುಣ್ಯ ಸಾಕಷ್ಟು ಸಂಪಾದನೆ ಮಾಡಕ್ ಬರುತ್ತಲ್ಲ, ಮಾಡಬೇಕು ಅದನ್ನು. ಅದ್ರ ಜೊತೆಗೆ ನದಿಗಳಲ್ಲೂ ಹೇಳ್ತಾರಂತೆ, ಎಷ್ಟು ನಮ್ಮ ಶಾಸ್ತ್ರ ಅಧ್ಯಯನ ಮಾಡಿ ನಮಗೆ ತಿಳಿಸಿದ್ದಾರೆ ಅಂತ ಕೇಳಿದರೆ, ಋಷಿಗಳು ಮುನಿಗಳು ಹೇಳಿದ್ದಾರೆ ಅಂತ ಕೇಳಿದರೆ, ಯಾವ ನದಿ ನೀರು ಶ್ರೇಷ್ಠ, ಯಾವ ಗ್ರಹಣಕ್ಕೆ ಯಾವ ನದಿ ನೀರು ಮಾಡಬೇಕು ಅಂತ ಹೇಳ್ತಾರೆ. ಈ ಪುಷ್ಯ ಮಾಸದಲ್ಲಿ ಗ್ರಹಣ ಹೇಳಿದ್ರೆ ಅದು ನರ್ಮದಾ ನದಿ ನೀರು ಶ್ರೇಷ್ಠ ಅಂತ ಹೇಳ್ತಾರೆ. ಪುಷ್ಯ ಮಾಸದ ಗ್ರಹಣಕ್ಕೆ ನರ್ಮದಾ ನದಿ ನೀರು ಆಗಬೇಕಂತ. ಮತ್ತೆ ಯಾವುದೇ ಗ್ರಹಣಕ್ಕೂ ಕೂಡ ಹೈಯೆಸ್ಟ್ ಅಂದ್ರೆ ಸಮುದ್ರ ಅಂತ ಹೇಳ್ತಾರೆ. ಬೇರೆ ಕಾಲಕ್ಕೆ ಗಂಗಾ ನದಿ ಭಾರಿ ಶ್ರೇಷ್ಠ, ಗ್ರಹಣ ಕಾಲಕ್ಕೆ ಮಾತ್ರ ಸಮುದ್ರ ಭಾರಿ ಶ್ರೇಷ್ಠ. ಅದಕ್ಕೆ ಆಚಾರ್ಯರು ಸುಮಧ್ವ ವಿಜಯದಲ್ಲಿ ಸಮುದ್ರ ಸ್ನಾನಕ್ಕೆ ಹೋದ ಉಲ್ಲೇಖವನ್ನು ಮಾಡ್ತಾರೆ. ಆ ಗುಟ್ಟು ನಮಗೆ ಗೊತ್ತಾಗಬೇಕಾದ್ರೆ ಪುರಾಣ ವಾಕ್ಯ ನಮಗೆ ಗೊತ್ತಾಗಬೇಕು. ಗಂಗಾ ಸ್ನಾನಕ್ಕಿಂತ ಸಮುದ್ರ ಸ್ನಾನ ಬೇರೆ ಹೊತ್ತಿನಲ್ಲಲ್ಲ, ಗ್ರಹಣ ಬಂದ ಕಾಲಕ್ಕೆ ಮಾತ್ರ ಭಾರಿ ಶ್ರೇಷ್ಠವಾದದ್ದು. ಇದೆಲ್ಲ ನಮಗೆ ತಿಳಿಸ್ತಾರೆ, ಯಾವ ನದಿಗಳ ಸ್ನಾನ, ಯಾವ ಇದರ ಸ್ನಾನ, ಯಾವ ಜಪ ಎಷ್ಟು, ಜಪ ದಾನ ಹೋಮ ತರ್ಪಣ ಇವನ್ನೆಲ್ಲ ಮಾಡತಕ್ಕಂಥ ಕಾಲ ಇದು. ಪಿತೃಗಳಿಗೆ ಈ ಕಾಲದಲ್ಲಿ ಕೊಡ್ತಕ್ಕಂಥ ಒಂದು ತರ್ಪಣಾದಿಗಳು ಅತ್ಯಂತ ಪುಣ್ಯಕರವಾದದ್ದು, ತುಂಬಾ ತೃಪ್ತಿ ಕೊಡ ಸದ್ಗತಿಗೆ ಹಾಕ್ತಕ್ಕಂತಹ ಯೋಗ ನಮಗೆ ಬರುತ್ತ ಅದರಿಂದ ಅಂತ ಹೇಳುತ್ತಾರೆ. ಇನ್ನೂ ವಿಶೇಷ ಅಂದರೆ ತುಂಬಾ ಜನಕ್ಕೆ ಆಶ್ಚರ್ಯವಾಗುತ್ತೆ, ಸೂತಕದಲ್ಲಿರ್ತಾರಲ್ಲ ಅಂಥವರು ಗ್ರಹಣ ಒಂದು ಕಾಲಕ್ಕೆ ಕ್ಯೂರ್ ಆಗಿಬಿಡ್ತಾರೆ. ಆ ಕಾಲಕ್ಕೆ ಮಾತ್ರ ಸುಮ್ಮನೆ ಕ್ಯೂರ್ ಆಗಲ್ಲ, ಸ್ನಾನ ಮಾಡಬೇಕು ಇಮ್ಮಿಡಿಯೇಟ್ ಫಸ್ಟ್. ಜ್ಞಾನ ಹಿಡಿದಾಗಿನಿಂದ ಬಿಡೋವರೆಗೂ ಕೂಡ ಸೂತಕದಲ್ಲಿದ್ದವರು ಕೂಡ ಜಪ ಮಾಡಬಹುದಂತೆ, ಎಷ್ಟು ಆಶ್ಚರ್ಯ ಇದು. ಇಂಥ ಪವಿತ್ರವಾದ ಕಾಲ ಇದು, ಇಲ್ಲದೆ ಹೋದ್ರೆ ಅವರೇ ಸೂತಕದವರಿದ್ದ ಲೆಕ್ಕ, ಮಡಿ ಇದ್ದವ್ರು ಸೂತಕದಲ್ಲಿದ್ದಾಗ ಆಗಿಬಿಡ್ತಾರೆ, ಬಿಟ್ಟುಬಿಟ್ರೆ ಸೂತರು ಮಡಿಯದಾಗ ಆಗಿಬಿಡ್ತಾರಂತೆ. ಗ್ರಹಣ ಕಾಲದ ಮ್ಯಾಜಿಕ್ ಇದು ಅಂತ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಹೇಳ್ತೇನೆ, ನಿಜವಾಗ್ಲೂ ಆಶ್ಚರ್ಯ ಅಂತ ಕೇಳಿದರೆ, ಸೂತಕ ಬಂದವರಲ್ಲ ಹೊರಗಾದ ಹೆಂಗಸರಿರ್ತಾರಲ್ಲ, ಆ 3 ತಾಸು ಅವರು ಇದು ಮಾಡಬಹುದು, ದೇವರ ಸ್ಮರಣೆ ಮಾಡಬಹುದು, ಸ್ನಾನ ಮಾಡಿಬಿಟ್ಟು ದೇವರ ಸ್ಮರಣೆ ಮಾಡೋದು, ಇದು ಭಾರಿ ಆಶ್ಚರ್ಯ. ಇಷ್ಟು ಪವಿತ್ರವಾದ ಕಾಲವನ್ನು ಕಳ್ಕೊಂಡ್ರೆ ಯಾವಾಗ ಬರಬೇಕು ಇದೆಲ್ಲ ಕೂಡ, ಅದೆಲ್ಲ ತಿಳ್ಕೊಳ್ಳೋದಕ್ಕೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ಅರ್ಜುನ ಪ್ರಶ್ನೆಗಿದೆ ಉತ್ತರ, ಅರ್ಜುನ ಕೇಳ್ತಾ, ಲೋಭೋಪಾತ ಚೇತ ಸಹ, ನಾವು ಯಾತಕ್ಕೆ ಬಿಟ್ಟಿದ್ದೇವೆ ಅಂದ್ರೆ ಧನಾದಿ ಲೋಭಗಳು, ಒಂದು ಪುಣ್ಯ ಲೋಭ ಇದ್ರೆ ಮಾಡ್ತೇವೆ ಇದನ್ನ, ಧನಾದಿ ಲೋಭ ಇದ್ರೆ ಮಾಡಲಿಕ್ಕಾಗೋದಿಲ್ಲ. ಆಹಾರದ ಲೋಭ, ನಿದ್ರೆಯ ಲೋಭ ಎಲ್ಲ ನಮ್ಮನ್ನ ಧರ್ಮ ಮರೆಸಿಬಿಡುತ್ತೆ. ಧರ್ಮ ಮರೆಯದಂತೆ ನಾವು ಸಾಧನೆ ಮಾಡಬೇಕು. ಭಗವದ್ಗೀತೆಯನ್ನೇ ಓದಿ ಅರ್ಹತೆ ಇದ್ದವರು ವಿಷ್ಣು ಸಹಸ್ರನಾಮವನ್ನು ಹೇಳಿ ಇದಕ್ಕೆ ಇನ್ನೊಂದು ಪ್ರಶ್ನೆ ಕೇಳಿದರು, ನಾವು ಬೆಳಿಗ್ಗೆ ಊಟ ಮಾಡಿಬಿಟ್ಟಿರ್ತೇವಲ್ಲ, ಆಗ ಜಪ ಮಾಡಕ್ಕೆ ಬರುತ್ತೋ ಅಂತ. ದೊಡ್ಡ 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 ಧರ್ಮಸೂಕ್ಷದ ಪ್ರಶ್ನೆ ಇದು. 100 ಜನ ಫೋನ್ ಮಾಡಿದ್ದಾರೆ ಇವತ್ತು, ಬೇರೆ ನಮಗೆ ಡೌಟ್ ಇಲ್ಲ, ಇವತ್ತು ಬೆಳಿಗ್ಗೆ ಊಟ ಮಾಡಿರ್ತೇವೆ ತಕ್ಕೊಳ್ಳಕ್ಕೆ ಬರುತ್ತೋ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇದು ಅದೇ ವಿಶೇಷ ಅಂತ ಕರೆದಿವಿ. ಸ್ನಾನ ಮಾಡಿಬಿಟ್ಟು ಸೂತಕದವರೇ ಶುದ್ಧ ಆಗಬೇಕಾದ್ರೆ ಅದು ಊಟ ಮೊದಲು ಮಾಡಿ ಈಗೆಲ್ಲ ಮಾಡಿದ್ರೆ ಬರೋದಿಲ್ಲ, ಮತ್ತೆ ಬೆಳಿಗ್ಗೆ ಮಾಡಿರ್ತಾರಲ್ಲ ಅವರು ಸ್ನಾನ ಮಾಡಿದರೆ ಒಳ್ಳೆ ಶುದ್ಧಿ ಇರುತ್ತೆ ಅವರಿಗೆ, ಎಲ್ಲ ಬರುತ್ತೋ. ಏನು ಯೋಚನೆ ಮಾಡೋಕ್ಕಾಗಲ್ಲ, ಜಪ ಮಾಡಕ್ಕೆ ಬರುತ್ತೆ, ತರ್ಪಣ ಕೊಡಕ್ಕೆ ಬರುತ್ತೆ, ಎಲ್ಲದ ಅವಕಾಶ ಇದೆ, ಏನು ಯೋಚನೆ ಇಲ್ಲ, ಅವಶ್ಯ ಮಾಡಬಹುದು. ಇಂಥ ಗ್ರಹಣ ಕಾಲವನ್ನು ನಾವು ಕಳ್ಕೊಳ್ತಾ ಇದ್ದೇವೆ, ನಾವು ಇದನ್ನು ಬಿಡ್ಲಕ್ಕೆ ತಯಾರಾಗಿದ್ದೇವೆ. ಅರ್ಜುನ ಯುದ್ಧ ಬೀಳಕ್ಕೆ ತಯಾರಾಗ್ತಾ ಇದ್ದಾನೆ, ನಾವು ಗ್ರಹಣ ಬೀಳಕ್ಕೆ ತಯಾರಾಗ್ತಾ ಇದ್ದೇವೆ. ಗ್ರಹಣ ಅಂದ್ರೆ ನಾವು ಗ್ರಹಣ ಮಾಡಬೇಕು, ನ್ಯಾಯವೇಗದಲ್ಲಿ ಅದನ್ನು ತ್ಯಾಗ ಮಾಡ್ತಾ ಇದ್ದೇವಷ್ಟೇ. ಗ್ರಹಣ ಮಾಡೋದ ಕಾಲವನ್ನು ನಾವು ಪುಣ್ಯಗ್ರಹಣದ ಕಾಲವಾದ್ದರಿಂದ ಅದನ್ನು ಉಪಯೋಗ ಮಾಡಿಕೊಂಡು ಬಿಟ್ಟರೆ ಅರ್ಜುನ ಯಾವುದು ದೊಡ್ಡ ವಿಚಾರಕ್ಕೋಸ್ಕರವಾಗಿ ಭಗವದ್ಗೀತೆಯನ್ನು ಕೇಳಿದನೋ, ನಾವಿಂಥ ದೈನಂದಿನ ವಿಚಾರಕ್ಕೂ ಕೂಡ ಭಗವದ್ಗೀತೆ ಉಪಯೋಗ ಮಾಡಿಕೊಳ್ಳೋದಕ್ಕೆ ಭಗವದ್ಗೀತೆಯ ಈ ಒಂದು ಸಂದರ್ಭ ಒಳ್ಳೆ ಉಪಯುಕ್ತವಾದ ಸಂದರ್ಭ. ಇಂಥ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲೂ ವಿಹಪರದಲ್ಲಿ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಅನೇಕ ಜನ್ಮಗಳ ಸಾಧನೆಯ ಒಂದು ಆಸ್ತಿಯನ್ನಾಗಿ ನಾವು ತಯಾರಿ ಮಾಡಿಕೊಳ್ಳೋದಕ್ಕೆ ಒಂದು ಶ್ರೇಷ್ಠವಾದ ಪರ್ವಕಾಲವಾಗಿ ನಮ್ಮ ಮುಂದೆ ಭಗವಂತ ಇಟ್ಟಿದ್ದಾನೆ. ಇಷ್ಟು ಕೃತಜ್ಞತೆ ಎಷ್ಟು ಭಗವಂತನ ಹೇಳಿದರೂ ಸಾಲದು. ಇಂಥ ಪರ್ವಕಾಲವನ್ನು ಕೊಟ್ಟು ಕೊಟ್ಟು ನಮ್ಮ 100 ವರ್ಷದ ಆಯುಷ್ಯ ಲಕ್ಷಾಂತರ ವರ್ಷದ ಎಕ್ಸ್ಪ್ಯಾಂಡ್ ಆಗ ಪುಣ್ಯ ತಂದುಕೊಡಬೇಕಾದ್ರೆ ಇಂಥ ಪರ್ವಕಾಲ ಉಪಯೋಗ ಮಾಡಿಕೊಳ್ಬೇಕು. ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ವ್ರತ, ಚಂದ್ರಗ್ರಹಣ, ಸೂರ್ಯಗ್ರಹಣಗಳ ಕಾಲ, ಪರ್ವಕಾಲ. ಕುಂಭಮೇಳದಲ್ಲಿ ನೋಡಿ ಈಗ ಜನಕ್ಕೆ ಆಶ್ಚರ್ಯವಾಗುತ್ತೆ, ಜಗತ್ತಿನಲ್ಲಿ ಇವತ್ತಲ್ಲಿ ಸೇರಿದಷ್ಟರ ಎಲ್ಲಿ ಯಾವ ಉತ್ಸವಕ್ಕೂ ಸೇರೋದಿಲ್ಲ. ಎಷ್ಟು ಆಶ್ಚರ್ಯ ಗೊತ್ತೇ? 20th century ಕಲಿಯುಗ, ಉತ್ತರ ಭಾರತದಲ್ಲಿ ಇಷ್ಟು ಧರ್ಮಜ್ಞಾನ ಇಲ್ಲ, ನಮ್ಮಷ್ಟು ಧರ್ಮಜ್ಞಾನ ಇಲ್ಲ. ಆದರೆ ಅವರು ಕುಂಭಮೇಳದಂತ ಕಲ್ಪನೆ ಅರ್ಥ ಮಾಡಿಕೊಂಡ್ರೆ ಇವತ್ತು ಎಲ್ಲ ಪೇಪರ್ಲ್ಲಿ ಹೆಚ್ಚು ಕಡಿಮೆ ಕವರ್ ಮಾಡದೇ ಇರೋ ಪೇಪರ್ಗಳೇ ಇಲ್ಲ. ಎಲ್ಲ ಅಷ್ಟು ಫಾರಿನ್ನವರು ಕ್ಯೂ ನಿಂತು ಬಿಟ್ಟಿದ್ದಾರೆ, ಅನೇಕರಿಗೆ ಗೊತ್ತಿಲ್ಲ. ಎಷ್ಟು ಬೇರೆ ದೇಶದ ಸಿನಿಮಾದವರಲ್ಲಿ ಸ್ನಾನ ಮಾಡಕ್ಕೆ ಬಂದಿದ್ದಾರೆ, ಇದು ಆಶ್ಚರ್ಯ. ನಾವು ಸಿನಿಮಾಕ್ಕೆ ಹೋಗಿರ್ತೇವೆ, ಆ ಸಿನಿಮಾದವರು ಸ್ನಾನ ಮಾಡಕ್ಕೆ ಸಿನಿಮಾಕ್ಕೆ ಹೋಗಿರ್ತಾರೆ. ಇಂಥ ಉಡ್ಡೆ ಅರ್ಥ ಥರ್ಡ್ ಶೋ ಫೋರ್ಥ್ ಶೋ ನೋಡ್ತಾ ಕೂತಿರ್ತಾರೆ. ಬೇರೆ ದೇಶದ ಜನಗಳು ಸಂಸ್ಕಾರವೇ ಗೊತ್ತಿಲ್ಲ, ಅಲ್ಲಿಯ ನಟ ನಟಿಯರು ಅಲ್ಲಿ ಶೆಡ್ ಹಾಕೊಂಡು ಸ್ನಾನ ಮಾಡಕ್ಕೆ ಬಂದಿದ್ದಾರಂತೆ ಪಾಪ. ಅಂದ್ರೆ ಜಗತ್ತಿನ ದೊಡ್ಡ ಆಶ್ಚರ್ಯ ಅಂದ್ರೆ ಕುಂಭಮೇಳ 12 ನಡೆದಾಗ 12 ಬರೋದದು. 1.5 crore ಜನ ಸೇರಿದ್ರಂತೆ. ಈ ಸಲ 3 crore ಜನ ಸೇರಬಹುದು ಅಂತ ಲೆಕ್ಕ. 3 crore ಇಡೀ ಕರ್ನಾಟಕ ಆದಷ್ಟು ಆಯ್ತು. ಒಂದು ಕಡೆಗೆ ಅಷ್ಟಾಗದೊಳಗೆ ಇಡೀ ಕರ್ನಾಟಕ ಸೇರಿದರೆ ಎಷ್ಟೋ ಅಷ್ಟು. ಅಂದ್ರೆ ಆ ಪುಣ್ಯದ ಕಲ್ಪನೆ ಅಲ್ಲಿ ಇದೆಯಲ್ಲ, ನಮಗೆ ಸ್ಥಾನದ ಕಲ್ಪನೆಯೇ ಇಲ್ಲ. ಅಷ್ಟು ಪುಣ್ಯ ಗ್ರಹಣ ಕಾಲಕ್ಕೆ ಸಂಪಾದನೆ ಮಾಡಕ್ಕೆ ನಮಗೆ ಬರೋದು. ಅಷ್ಟು ಪುಣ್ಯವನ್ನು ಅಲ್ಲೇ ಗ್ರಹಣ ಮಾಡಿದಂತೂ ಭಾಗ್ಯ ಹೇಳಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಲ್ಲೇ ಇರ್ತಾರೆ, ಕುಂಭಮೇಳದ ಕಾಲ ಗ್ರಹಣ ಸ್ಥಾನ ಮಾಡ್ತಾರಲ್ಲ, ಆ ಪುಣ್ಯ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂತ ಪುಣ್ಯ ಸಂಪಾದನೆಗಿರ್ತಕ್ಕಂಥ ಕಾಲ ಇದು. ಇದರ ವಿಶ್ಲೇಷಣೆಗೆ ನಾವು ಭಗವದ್ಗೀತೆಯನ್ನು ಬಿಟ್ಟರೆ ಬೇರೆ ಯಾವ ಸಮಯದಲ್ಲೂ ಕೂಡ ಅವಕಾಶ ನಮಗೆ ಸಿಗೋದಿಲ್ಲ. ಅಂತ ಪವಿತ್ರವಾದ ಅವಕಾಶ ಇಲ್ಲಿ ಬಂದಿದೆ, ನಮ್ಮ ದೊಡ್ಡ ಪುಣ್ಯ. ಇಂಥ ತೀರ್ಥರ ಯೋಜನೆ ಮಾತಾಡ್ತಾ ಇದ್ದೇವಲ್ಲ, ಇವೆಲ್ಲ ಪುಣ್ಯ ತೀರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅವೆಲ್ಲ ಜಡತೀರ್ಥಗಳು. ವಿದ್ಯೇಶ ತೀರ್ಥ ಶ್ರೀಪಾದಂಗಳವರು ಮತ್ತೊಂದು ತೀರ್ಥವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಶಾಸ್ತ್ರ ಓದಿದ ತೀರ್ಥವೂ ಅವರು ಪರಮ ಪೀಠಾಧೀಶರಾಗಿ ತೀರ್ಥರಾಗಿದ್ದಾರೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಗೀತಾದಿ ಶಾಸ್ತ್ರಗಳನ್ನ ಅತ್ಯದ್ಭುತವಾಗಿ ಪ್ರವಚನ ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂತಹ ಮಹಾನುಭಾವರು. ನಮ್ಮ ಪುಣ್ಯ ಅಂದ್ರೆ ಈ ಕಾರ್ಯಕ್ರಮದ ಮೊದಲ ಉಪನ್ಯಾಸ ಮಾಲಿಕೆಯನ್ನ ಉಪದ್ವಾಟನೆ ಮಾಡಿದ ಸ್ವಾಮಿಗಳೇ ಅವರು. ಅವರು ಇವತ್ತು ಮತ್ತೊಮ್ಮೆ ಬಂದಿದ್ದ ದ್ವಿತೀಯ ವಿಗ್ರಹವಾಗದಂತೆ ಮತ್ತೊಮ್ಮೆ ಬಂದಾಗ ಆಯ್ತಾರೆ. ಈ ಪ್ರವಚನ ಮಾಲಿಕೆಗೆ ಒಂದು ವಿಶಿಷ್ಟವಾದಂತಹ ಕಳೆ ಕೊಡ್ತಾರೆ.